ஹரி ஓம் ஸ்ரீ குருப்பியோ நமஹ. அப்ரமம் மங்கரயித்தம் அதினம் விம்லம் சுதா ஆனந்ததீத்மத்லம் வஜேதாபத்ரயாபகம் முக்கியா சித்தாந்த துத்வாந்த வித்வம்சம் சக்னா ஜெய்தீர்த்தகத நிர்பாசதாம் நோகுலம்பரே அத்திகர்த்த கல்போயம் பிரத்யத்திகத கேசரி வியாசதீர்த்த குருபூயாத் அஸ்மதிஷ்டாத சித்தையே தபோ வித்யா விரத்தியாதி சத்குணோகா கராணம் வாதிராஜகுருன் வந்தே ஹே கிருபதாஷியான் பூஜ்ய ராகவேந்திராய சத்யசம்மரதாய ச பரதாம் கல்பவருஷாய நமதாம் காமதேனவே துர்வாதி துவாந்திரவே வைஷ்ணவிந்தீபரிந்தவே ஸ்ரீ ராகவேந்திரவே நமச்சிந்தையாளவே ஆபாதமொழி பரியந்தம் குருநாமாக்தும் ஸ்மரே தென விக்னாஹ பிரஷ்யந்தி சித்தின் மனோரதாஹ ஹரி ஓம் ஸ்ரீ குருப்யோ நமஹ. நாவு பகவத்கீதையல்லி 7ನೇ ಅಧ್ಯಾಯ 7th chapter ಅಲ್ಲಿ ನಾವು ಗೀತಾವೃತ್ತಿಯನ್ನು ನೋಡ್ತಾ ಬಂದಿದ್ದೀವಿ. ನಾವು 10ನೇ ಶ್ಲೋಕ ಅದನ್ನು ನೋಡಿದ್ದೀವಿ. 10ನೇ ಶ್ಲೋಕದಲ್ಲಿ ಇರುವಂತಹ ಗೀತೆ ಅದು ಭಾಷೆ ತಾತ್ಪರ್ಯಗಳ ಮೂಲಕವಾಗಿ ನೋಡಿ ಆಯಿತು. ಗೀತೆ ವಿವೃತಿಯ ಮೂಲಕವಾಗಿ ಕೂಡ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಯೆ ಪ್ರಾಪ್ತ ಸನಾತನ ಬುದ್ಧಿರ್ ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ ಅನ್ನುವುದು ವಿವೃತಿಯ ಮೂಲಕವಾಗಿ ನೋಡಿದ್ದೀವಿ. ಈಗ 11ನೇ ಶ್ಲೋಕ ಬಲಂ ಬಲವತಾಂ ಚಾಹಂ ಕಾಮರಾಗ ವಿಭಜಿತಂ ಧರ್ಮಾವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಇದು ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನೋಡಿ ಆಯಿತು. ಗೀತಾವೃತ್ತಿಯ ಮೂಲಕವಾಗಿ ನೋಡಿದಾಗ ಅಲ್ಲಿ ಭಾಷ್ಯ ತಾತ್ಪರ್ಯದಲ್ಲಿ ಹೇಳಿದ ವಿಚಾರಗಳ ಒಂದು ರೀಕ್ಯಾಪ್ ಮಾಡಿದಂತಾಗತ್ತೆ. ಪ್ಲಸ್ ನಮಗೆ ಬರುವ ಕೆಲವು ಸಂದೇಹಗಳಿಗೆ ಸಮಾಧಾನವೂ ಸಿಗುತ್ತೆ. ಏನಂದ್ರೆ ಇಲ್ಲಿ ಬಲವತಾಂ ಅಂದರೆ ಬಲಶಾಲಿಗಳಲ್ಲಿ ಇದ್ದು ಕಾಮರಾಗ ರಹಿತವಾದ ಬಲ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇ ಭರತಶ್ರೇಷ್ಠನಾದ ಅರ್ಜುನನೇ, ಬಲವಂತರು ಯಾರಿದ್ದಾರೋ ಅವರಲ್ಲಿ ಕಾಮರಾಗರಹಿತವಾದಂತಹ ಬಲ ನಾನಾಗಿದ್ದೀನಿ. ಜೀವರಲ್ಲಿ ಧರ್ಮ ಅವಿರುದ್ಧವು ಅಂದ್ರೆ ಧರ್ಮ ವಿರುದ್ಧ ಆಗದೇ ಇರುವುದು. ಧರ್ಮ ಅವಿರುದ್ಧ ಅಂದ್ರೆ ಧರ್ಮ ವಿರುದ್ಧವಾಗದೆ ಧರ್ಮಕ್ಕೆ ವಿರೋಧವಿಲ್ಲದೆ ಇರುವಂತಹ ಕಾಮ ನಾನಾಗಿದ್ದೀನಿ ಅಂತ ಹೇಳಿ ಹೀಗೆ ಭಗವಂತ ಹೇಗಾದರೆ ಪುಣ್ಯಗಂಧ ಭಗವಂತ ಪುಣ್ಯಗಂಧನಾಗಿದ್ದಾನೆ ಅಂತ ಹೇಳಿದಂತೆ ಇಲ್ಲ ಎಲ್ಲ ಶುಭವ ಆಸ್ಪಿಷಿಯಸ್ ಥಿಂಗ್ಸ್ ಭಗವಂತ ಆ ರೂಪಗಳಲ್ಲಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆವಾಗ ಬಲವತಾಂ ಬಲ ಅಂದ್ರೆ ಬಲವಂತರಲ್ಲಿ ಬಲವತ್ಸು ಬಲವತಾಂ ಅಂದ್ರೆ ಬಲವಂತರಲ್ಲಿ ಸ್ಥಿತ್ವ ಇದ್ದವನಾಗಿ ಕಾಮರಾಗ ವಿವರ್ಜಿತಂ ಬಲಂ ಅಸ್ಮಿ ಕಾಮರಾಗ ವಿವರ್ಜಿತವಾದ ಅಂದ್ರೆ ಕಾಮರಾಗವಿಲ್ಲದಿರುವಂತಹ ಬಲ ನಾನಾಗಿದ್ದೀನಿ ಅಂತ ಹೇಳಿ ವಿಷಯ ಭೋಗ ನಿರಪೇಕ್ಷತೆಯ ನಿತ್ಯಪೂರ್ಣ ಬಲವತ್ವಾತ್ ಕಾಮವರ್ಜಿತ ಬಲ ಆತ್ಮ ಅಸ್ಮಿ ಅಂತ ಹೇಳಿ. ಕಾಮವರ್ಜಿತ ಕಾಮರಾಗ ವಿವರ್ಜಿತ ಅಂದ್ರೆ ಏನು? ಕಾಮವಿಲ್ಲದೆ ಇರುವುದಂದ್ರೆ ಏನು? ವಿಷಯ ಭೋಗ ನಿರಪೇಕ್ಷ ಕಾಮವಿಲ್ಲದೆ ಅಂದ್ರೆ ದುಷ್ಕಾಮನೇ ಇರ ಕೆಟ್ಟ ಕಾಮ ಇಲ್ಲದಿರುವುದು ಅಂದ್ರೆ ವಿಷಯ ಭೋಗಗಳ ಮೇಲೆ ಅಪೇಕ್ಷೆ ಇಲ್ಲದೇ ಇರುವುದು, ರಾಗವಿಲ್ಲದೆ ಇರುವುದು, ನಿತ್ಯಪೂರ್ಣ ಬಲ. ಸೊ ನಾವು ನೋಡಿದ್ವಿ ಬಲ ಅಂತ ಹೇಳಿದ್ರೆ ವ ಬಾ ವ ನಿತ್ಯಪೂರ್ಣವಾದದ್ದು, ಲ ರ ಆನಂದ ಹೀಗೆ ಅದನ್ನು ಕೂಡ ನಾವು ನೋಡಿದ್ವಿ. ಈ ವಿಧವಾಗಿ ಭಗವಂತ ಕಾಮರಾಗ ವಿವರ್ಜಿತವಾದ ಬಲ ನಾನಾಗಿದ್ದೀನಿ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ತಾನು ಅಸ್ಥಾನೆ ಅಪ್ರಯುಜ್ಯಮಾನತ್ವಾತ್ ರಾಗ ವಿವರ್ಜಿತ ಬಲಾತ್ಮ ಅಸ್ಮಿ ಇತ್ಯರ್ಥ ಅಂತೇಳಿ. ಅಂದರೆ ಅಸ್ಥಾನ ಯೋಗ್ಯವಾದ ಆಗದೇ ಇರುವಂತಹ ಸ್ಥಾನ, ಅಯೋಗ್ಯವಾದ ಸ್ಥಾನಗಳು, ಅಪ್ರಯುಜ್ಯ ಅಂದ್ರೆ ಇಂಪ್ರಾಪರ್ ಸ್ಥಳಗಳಲ್ಲಿ ಇರುವಂತಹ ಯಾವುದೇ ಆದಿದೆ ಅಂದ್ರೆ ರಾಗರಹಿತವಾದ ಸ್ಥಳ, ಯೋಗ್ಯವಲ್ಲದೆ ಸ್ಥಳದಲ್ಲಿ ಪ್ರಯೋಗ ಮಾಡದೆ ರಾಗರಹಿತವಾದ ಬಲ ಸ್ವರೂಪನಾಗಿದ್ದೀನಿ ಅಂದ್ರೆ ಏನು? ಭಗವಂತ ಎಲ್ಲ ಆಸ್ಪಿಷಿಯಸ್ ಥಿಂಗ್ಸ್ ನಲ್ಲಿ, ಆಸ್ಪಿಷಿಯಸ್ ಫಾರ್ಮ್ಸ್ ನಲ್ಲಿ ಆಸ್ಪಿಷಿಯಸ್ ಬಲನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆವಾಗ ನಮ್ಗೆ ಒಂದು ಸಂಶಯ ಬರುತ್ತೆ. ಹಾಗೆ ವಿಧವಾದ ಪುಣ್ಯ ಗಂಧ ನಾನಾಗಿದ್ದೀನಿ ಅಂದ್ರೆ ಕೆಟ್ಟ ಗಂಧ, ಕೆಟ್ಟ ಸುವಾಸನೆಗಳು, ಕೆಟ್ಟವರಲ್ಲಿರುವ ಬಲ ಅದು ಮತ್ತೆ ಭಗವಂತ ಅವು ಅಲ್ಲವಾ? ಭಗವಂತ ಅವ್ರಿಗೆಲ್ಲ ಅಂದ್ರೆ ಅವ್ರಿಗೆಲ್ಲರಿಗೂ ಭಗವಂತ ಮೂಲ ಕಾರಣನಲ್ಲವಾ? ಅವರೆಲ್ಲರಿಗೂ ಕೆಟ್ಟವರಲ್ಲಿರುವ ಬಲ ಅವರು ಇನ್ನ ಯಾರಿಂದನೂ ಬಲ ಪಡೆಯುತ್ತಾರ? ಭಗವಂತ ಮತ್ತೆ ಆ ಅವರಲ್ಲಿರುವ ಬಲ ಭಗವಂತನಲ್ಲವಾ ಅಂತ ನಮ್ಗೆ ಸಂಶಯ ಬರುತ್ತೆ. ಅದಕ್ಕೆ ಸಮಾಧಾನ ಕೊನೆಯಾಗಿ ಬರುತ್ತೆ ನೋಡೋಣ. ಇದರಲ್ಲಿ ಹೇಳ್ತಾರೆ ಅದೇ ವಿಧವಾಗಿ ರಾಗಿಣಃ ಹಿ ಅಸ್ಥಾನೇ ಅಪಿ ಬಲಂ ಪ್ರಯುಂಜಂತೆ ಅಂತ ಹೇಳಿದ್ರೆ ಅಯೋಗ್ಯವಾದ ಸ್ಥಾನಗಳಲ್ಲಿ, ಅರ್ಹವಲ್ಲದ ಸ್ಥಳಗಳಲ್ಲಿಯೂ ಬಲ ಪ್ರಯೋಗ ಮಾಡ್ತಾ ಇದ್ದಾರೆ. ಅದೇ ವಿಧರಲ್ಲಿ ಚೇತನಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಯಾವುದಿದೋ ಅದು ನಾನಾಗಿದ್ದೀನಿ ಅಂತ ಅರ್ಥ. ಪುಣ್ಯೋಗಂಧ ಅಂತ ಹೇಳಿದಂತೆ ಕಾಮರಾಗ ವಿವರ್ಜಿತವೆಂದು ಗಂಧ ಬಲ ಮೊದಲಾದವುಗಳಲ್ಲಿ ಪುಣ್ಯತ್ವ ಮೊದಲಾದ ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಹೀಗೆ ವಿಶಿಷ್ಟವಾದ ಗಂಧ, ವಿಶಿಷ್ಟವಾದ ಬಲ, ವಿಶಿಷ್ಟವಾದ ಕಾಮ ಮೊದಲಾದೆಲ್ಲ ಭಗವಂತನ ಉಪಾಸನ ಮಾಡಲಿಕ್ಕೆ ಅನು ಯೋಗ್ಯವಾದವು ಅಂತ ತಿಳ್ಕೋಬೇಕು ನಾವು. ಅತ್ರ ಪುಣ್ಯೋಗಂಧ ಇತಿ ಕಾಮರಾಗ ವಿವರ್ಜಿತಮಿತಿ ಗಂಧ ಬಲಾದೇಹೆ ಪುಣ್ಯತ್ವಾದಿ ವಿಶೇಷಣ ಉಪಾದಾನಂತು ಗಂಧ ಬಲ ಕಾಮಾದಿಷು ವಿಶಿಷ್ಟೇಶು ಏವ ಭಗವಾನ್ ಉಪಾಸ್ಯ ನತು ಅಶುಚಿಷು ಧರ್ಮವಿರುದ್ಧೇಶು ಇತಿ ಜ್ಞಾಪನಾಯ ಇತಿ ಧ್ಯೇಯಂ. ನಮಗೆ ಒಂದು ನೆನಪಿಗೆ ತಂದು ಕೊಡ್ತಾ ಇದ್ದಾರೆ ಏನಂದ್ರೆ ಅಧಿಷ್ಠಾನವು ಮುಖ್ಯ. ಭಗವಂತ ಎಲ್ಲದಕ್ಕೂ ಮೂಲ ಕಾರಣನೇ. ನಾವು ಮಿಕ್ಕವರಂತೆ ಒಳ್ಳೇದು ಮಾತ್ರ ಭಗವಂತನಿಂದ ಉಂಟಾಗತ್ತೆ, ಕೆಟ್ಟವೆಲ್ಲ ಸ್ವತಂತ್ರವಾಗಿ ಅವುಗಳಕ್ಕೆ ಅವುಗ ಎಲ್ಲ ಇನ್ನೊಬ್ಬರ ಅಧೀನವಾಗಿ ಅವೆಲ್ಲವೂ ಕೆಟ್ಟವೆಲ್ಲ ಆಗತ್ತೆ ಅಂತ ಇಲ್ಲ. ಎಲ್ಲವೂ ಭಗವಂತನ ಅಧೀನವೇ ಆಗಿದೆ. ಆದರೆ ಭಗವಂತನ ರೂಪಗಳನ್ನು ನಾವು ಉಪಾಸನೆ ಮಾಡಬೇಕಾಗಿದ್ದು ಸದ ಅಧಿಷ್ಠಾನಗಳಲ್ಲಿ, ಒಳ್ಳೆ ಅಧಿಷ್ಠಾನಗಳಲ್ಲಿ ಇರುವ ಭಗವಂತನ ಪುಣ್ಯಗಂಧಾದಿಗಳು ಇತ್ಯಾದಿಗಳು, ವಿಶಿಷ್ಟವಾದ ಗಂಧ, ವಿಶಿಷ್ಟವಾದ ಬಲ, ವಿಶಿಷ್ಟವಾದ ಕಾಮ, ಹೀಗೆ ಭಗವಂತನ ವಿಶಿಷ್ಟ ರೂಪಗಳ ಚಿಂತನೆ ನಾವು ಮಾಡಬೇಕು, ಅವುಗಳನ್ನು ಉಪಾಸನೆ ಮಾಡಬೇಕು. ಭಗವಂತ ಅಲ್ಲಿ ಉಪಾಸ್ಯನಾಗಿದ್ದಾನೆ ಅಂತ ನಮಗೆ ತಿಳಿಸುವುದಕ್ಕಾಗಿ, ಜ್ಞಾಪನಾಯ ನಮಗೆ ನೆನಪಿಗೆ ತಂದು ಕೊಡುವುದಕ್ಕಾಗಿ ಹೀಗೆ ಹೇಳ್ತಾ ಇದ್ದಾರೆ ಅನ್ನೋದು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಎಲ್ಲದಕ್ಕೂ ಭಗವಂತನೇ ಮೂಲ ಕಾರಣ. ಆದರೆ ಕೆಟ್ಟ ಅಧಿಷ್ಠಾನಗಳಲ್ಲಿ ದುರ್ಗಂಧ, ನಾವು ಯಾಕೆ ಭಗವಂತನಿಗೆ ಒಳ್ಳೆ ಸುಗಂಧವಾದ ದ್ರವ್ಯಗಳನ್ನೇ ಸಮರ್ಪಣೆ ಮಾಡ್ತೀವಿ, ಕೆಟ್ಟವು ಯಾವುದು ಭಗವಂತನಿಗೆ ಸಮರ್ಪಣೆ ಮಾಡುವುದಿಲ್ಲ ಯಾಕೆ ಅಂತ ಹೇಳಿದರೆ, ಭಗವಂತ ಎಲ್ಲದರ ಒಳಗೂ ಇದ್ದಾನೆ, ಇದ್ದರೂ ಕೂಡ ಒಳ್ಳೆದು ಒಳ್ಳೆದು ಭಗವಂತನಿಗೆ ಸಮರ್ಪಣೆ ಮಾಡುವುದು, ಅಲ್ಲಿ ಆ ಒಳ್ಳೆ ವಸ್ತುಗಳಲ್ಲಿ ಇರುವ ಭಗವಂತನ ರೂಪಗಳನ್ನು ನಾವು ಉಪಾಸನೆ ಮಾಡಬೇಕು ಅಂತ ಅರ್ಥ. ಅದು ದಟ್ ಈಸ್ ದಿ ಪರ್ಪಸ್. ಸೊ ಹಾಗೆ ನಮಗೆ ತಿಳಿಸಿಕೊಡುವಂತಹದ್ದು ಆಗಿದೆ ಇದನ್ನು ಅಲ್ಲಿ ಹೇಳಿದೆ. ಅದಕ್ಕೆ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತಶಪ ಅನ್ನುವುದರಲ್ಲಿ ನಮಗೆ ಹೇಳಿದಂತಹ ಸಂದೇಶ, ಅತ್ರ ಪುಣ್ಯೋಗಂಧ ಇತಿ ಕಾಮರಾಗ ವಿವರ್ಜಿತಂ ಇತಿ ಗಂಧ ಬಲ ಆದೇಹೆ ಪುಣ್ಯತ್ವಾದಿ ವಿಶೇಷಣ ಉಪಾದಾನಂತು ಗಂಧ ಬಲ ಕಾಮ ಆದಿಶು. ಅಂದ್ರೆ ಗಂಧವು ಬಲವು ಕಾಮ ಮುಂತಾದಿಗಳಲ್ಲಿ ಪುಣ್ಯಗಂಧ, ಸದ್ಬಲ, ಪೂರ್ಣಬಲ, ಪೂರ್ಣಕಾಮ, ಸತ್ಕಾಮ, ಹೀಗೆ ವಿಶಿಷ್ಟೇಶು ಏವ ವಿಶಿಷ್ಟವಾದ ವಸ್ತುಗಳಲ್ಲಿಯೇ ಭಗವಂತ ಉಪಾಸ್ಯನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನತು ಅಶುಚಿಸು ಧರ್ಮ ವಿರುದ್ಧೇಶು ಇತಿ ಜ್ಞಾಪನಾಯ ಇತಿ ಧ್ಯೇಯಂ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 12ನೆಯ ಪದ್ಯದಲ್ಲಿ ನಮಗೆ ಇದು ಭಾಷಾ ತಾತ್ಪರ್ಯಗಳಲ್ಲಿ ನೋಡಿದ್ದೀವಿ, ಇದು ವಿವೃತಿಯಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ. ಇದು ಯೇ ಚೈವ ಸಾತ್ವಿಕಾಭಾವ ರಾಜಸಾಸ್ ತಾಮಸಾಶ್ಚಯೇ ಮತ್ತಯೇ ವೇತಿ ತಾನ್ವಿದ್ಧಿ ನತು ಅಹಂ ತೇಷು ತೇಮಯಿ ಅಂತ ಹೇಳಿ ಅದಾದ ಮೇಲೆ, ನ ಕೇವಲಂ ರಸಾದಿ ಧರ್ಮ ಪ್ರೇರಕ ಕಿನ್ ನಾಮ ಅಬಾದಿ ಸರ್ವ ಪ್ರೇರಕ ಚ ಇತ್ಯಾಹ ಯೇ ಚ ಇತಿ ಯೇ ಚ ಏವ ಸಾತ್ವಿಕಾಭಾವ ಅಂತೇಳಿ. ಅಂದ್ರೆ ಭಗವಂತ ರಸ ಮುಂತಾದಂತಹ ರಸೋಹಂ ಅಪ್ಸುಕಂತೆ ಅಂತ ಹೇಳಿದ್ದಾನಲ್ಲ, ರಸಾದಿ ಧರ್ಮ ಪ್ರೇರಕ, ರಸಾದಿಗಳು ಮಾತ್ರವಲ್ಲ ಹಾಗೆ ಭಗವಂತ ಸತ್ವರಸ್ತಾಮಸ ಗುಣಗಳು ಮಾತ್ರವೇ ಅಲ್ಲದೆ ಅವುಗಳಿಂದ ಬಂದಿರುವಂತಹ ಪದಾರ್ಥಗಳೇ ಯಾವಿದೋ ಅವುಗಳು ಕೂಡ. ಕಿನ್ ನಾಮ ಅಪ್ ಆದಿ, ಅಬಾದಿ ಅಂದ್ರೆ ಅಪ್ ಅಂದ್ರೆ ನೀರು, ರಸವು ಭಗವಂತನ ರೂಪವಾಗಿದೆ. ಆ ರಸದ ಯಾವ ನೀರಿನಲ್ಲಿದೋ ಆ ನೀರು ಭಗವಂತನ ರೂಪವೇ ಆಗಿದೆ. ಹಾಗೆ ಸತ್ವರಸ್ತಮೋ ಗುಣಗಳು ಅದು ಭಗವಂತ ಅದರ ಒಳಗೆ ಅಂತರ್ಯಾಮಿತ್ವೇನ ಇದ್ದಾನೆ, ನೆಲೆಸಿದ್ದಾನೆ, ಅವುಗಳನ್ನು ಧಾರಣೆ ಮಾಡ್ತಾನೆ, ನಿಯಮನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆ ಸತ್ವರಸ್ತಮೋ ಗುಣಗಳ ವಿಕಾರಗಳು ಅಂದ್ರೆ ಅವುಗಳಿಂದ ನಿರ್ಮಿತವಾದದ್ದು, ಅವುಗಳಿಂದ ಮಾಡಲ್ಪಟ್ಟಿರುವಂತಹ ಅವುಗಳ ಕಾರ್ಯಗಳಾದಂತಹ ಸಮಸ್ತ ಪದಾರ್ಥಗಳು ಕೂಡ ಭಗವಂತನಲ್ಲಿಂದನೇ ಉಂಟಾಗಿದೆ, ಭಗವಂತನನ್ನೇ ಆಶ್ರಯಿಸಿಕೊಂಡಿದೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಶ್ಲೋಕ ಹೊರಟಿದೆ. ಏ ಚೈವ ಸಾತ್ವಿಕ ಭಾವಾಹ ಅಂದ್ರೆ ಸಾತ್ವಿಕ ರಾಜಸ ತಾಮಸ, ಸಾತ್ವಿಕ ಭಾವಾಹ ಅಂದ್ರೆ ಸಾತ್ವಿಕ ಗುಣದಿಂದ ಉಂಟಾದ ಪದಾರ್ಥಗಳು, ಸತ್ವಗುಣದ ವಿಕಾರವಾದ ಪದಾರ್ಥಗಳು. ರಾಜಸಾಹ ತಾಮಸಾಹ ಚ ಏ ಅಂದ್ರೆ ರಾಜಸ ಗುಣದಿಂದ, ರಜೋಗುಣ ತಮೋ ಗುಣಗಳಿಂದ ನಿರ್ಮಿತವಾದ ಅವುಗಳ ವಿಕಾರದಿಂದ, ವಿಕಾರ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಮ್ಯೂಟೇಷನ್, ಅವುಗಳನ್ನು ಇಂದ ನಿರ್ಮಿತವಾದಂತಹ ಪದಾರ್ಥಗಳು ಯಾವ ಯಾವ ಪದಾರ್ಥಗಳಿದೋ ಅವೆಲ್ಲವೂ ಕೂಡ ಭಗವಂತನಿಂದಲೇ. ಮತ್ತ ಏವೇತಿ, ಮತ್ತ ಅಂದ್ರೆ ನನ್ನಿಂದಲೇ, ಏವ ನನ್ನಿಂದಲೇ, ಏವ ಇಸ್ ಎಂಫಸಿಸ್, ಇತಿ ಹೀಗೆ ತಾನ್ ಅವುಗಳನ್ನು ವಿದ್ಧಿ ತಿಳಿ ಅಂತ ಹೇಳಿ ನತು ಅಹಂ ತೇಷು ತೇ ಮಯಿ, ನಾನು ಆ ಪದಾರ್ಥಗಳ ಒಳಗೆ ಇಲ್ಲ, ಆದರೆ ಅವೆಲ್ಲವೂ ನನ್ನ ಒಳಗೆ ಇದೆ. ಭಗವಂತ ಆ ಪದಾರ್ಥಗಳಲ್ಲಿಲ್ಲ ಅಂದ್ರೆ ಇದ್ದಾನಲ್ಲವ, ಭಗವಂತ ಸರ್ವಾಂತರ್ಯಾಮಿ, ಎಲ್ಲದರ ಒಳಗಿದ್ದಾನಲ್ಲವ. ನಾನು ಆ ಪದಾರ್ಥಗಳಲ್ಲಿ ಇಲ್ಲ ಅಂದರೆ ಏನರ್ಥ? ಅದು ಭಾಷೆ ತಾತ್ಪರ್ಯ ನೋಡಿ, ಅದು ವಿವೃತಿಯಲ್ಲಿ ಕೂಡ ಏನು ಹೇಳ್ತಾರೆ ಅಂತ ನೋಡೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಏಚ ಭಾವಾಹ, ಭಾವಾಹ ಅಂದ್ರೆ ಪದಾರ್ಥ, ಪದಾರ್ಥಗಳು ಸಾತ್ವಿಕ ಸತ್ವಗುಣ ವಿಕಾರ, ಸತ್ವಗುಣದಿಂದ ಉಂಟಾದವು. ರಾಜಸಾಹ ತಾಮಸಾಶ್ಚ, ರಾಜೋಗುಣದಿಂದಲೂ ತಮೋಗುಣದಿಂದಲೂ ಉಂಟಾದ ಪದಾರ್ಥಗಳು. ತಾನ್ ಸರ್ವಾನ್ ಪದಾರ್ಥಾನ್, ಆ ಎಲ್ಲ ಪದಾರ್ಥಗಳೆಲ್ಲವೂ ಕೂಡ ಮತ್ತಏವ ಉತ್ಪನ್ನಾನ್, ನನ್ನಿಂದಲೇ ಸೃಷ್ಟವಾದ ಎಲ್ಲ ಪದಾರ್ಥಗಳನ್ನು ತಿಳಿ, ನೋ ದೆಮ್ ಟು ಬಿ, ನೋ ಆಲ್ ದೋಸ್ ಥಿಂಗ್ಸ್ ದಟ್ ಆರ್ ಔಟ್ಕಮ್ ಆಫ್ ಸತ್ವರಜಸ್ತಮ ಗುಣಾಸ್, ಟು ಬಿ ಮೈ ಕ್ರಿಯೇಷನ್ಸ್, ಟು ಬಿ ಡಿಪೆಂಡೆಂಟ್ ಅಪಾನ್ ಮೀ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ತಥಾ ತೇ ಮಯಾ ಉತ್ಪನ್ನ, ಹಾಗೆ ಅವೆಲ್ಲವೂ ಕೂಡ ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿವೆ, ಪಟ್ಟ ಪದಾರ್ಥಗಳಾಗಿವೆ. ಮಯಾ ಉತ್ಪನ್ನ ಪದಾರ್ಥ, ಮಯಿ ನನ್ನಲ್ಲಿದೆ ಅಂದ್ರೆ ಮತ್ ಆಧಾರತೆಯ ಮತ್ ಉಪಜೀವನೇನ, ನನ್ನನ್ನು ಉಪಜೀವಿಸಿಕೊಂಡಿದೆ ಅಂದರೆ ನನ್ನನ್ನು ಆಧಾರ ಮಾಡಿಕೊಂಡಿದೆ, ನನ್ನ ಆಶ್ರಯದಲ್ಲಿ ಇದೆ. ವರ್ತಂತ ಇತಿ ವಿದ್ಧಿ, ಯಥ ಇದಂ ಜಗತ್ ತ್ವದಧೀನಂ ತಥಾ ತ್ವಮಪಿ ಕಿಂ ಏತದಧೀನ ಇತ್ಯತೋ ನ ಇತ್ಯಾಹ. ಹಾಗಾದರೆ ನೀನು ಆ ಎಲ್ಲ ಪದಾರ್ಥಗಳ ಒಳಗೂ ಇದ್ದಿ, ಎಲ್ಲ ಪದಾರ್ಥಗಳು ನಿನ್ನ ಒಳಗಿದೆ ಅಂದ್ರೆ ಅವು ನಿನ್ನನ್ನು ಆಶ್ರಯ ಮಾಡಿಕೊಂಡಿದೆ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ನೀನು ಎಲ್ಲದರ ಒಳಗೂ ಇದ್ದಿ ಅಂತ ಹೇಳಿದರೆ ನೀನು ಎಲ್ಲವನ್ನ ಆಶ್ರಯ ಮಾಡಿಕೊಂಡಿದ್ದಿ ಅಂತ ಅರ್ಥ ಆಗತ್ತಲ್ಲವಾ ಅಂತ ಹೇಳಿದರೆ, ಇಲ್ಲ ಹಾಗೆ ಅಲ್ಲ. ನ ಇತ್ಯಾಹ, ನತು ಅಹಂ ತೇಷು, ಆ ದೃಷ್ಟಿಯಲ್ಲಿ ನೋಡಿದರೆ ಅಂದ್ರೆ ನಾನು ಎಲ್ಲ ಪದಾರ್ಥಗಳಿಗೆ ನಿಯಾಮಕನಾಗಿ ಅಂತರ್ಯಾಮಿಯಾಗಿದ್ದೀನಿ ಅನ್ನುವ ದೃಷ್ಟಿಯಲ್ಲಿ ಹಿಡಿದರೆ ನಾನು ಎಲ್ಲದರ ಒಳಗೂ ಇದ್ದೀನಿ, ಆದರೆ ನಾನು ಎಲ್ಲವನ್ನು ಆಶ್ರಯ ಮಾಡಿಕೊಂಡು ಎಲ್ಲದರ ಒಳಗೆ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲ. ನತು ಅಹಂ ತೇಷು ಅಂದ್ರೆ ತದ್ ಉಪಜೀವನೇನ ಅಹಂ ನ ಏವ ತಿಷ್ಠಾಮಿ ಇತ್ಯರ್ಥ, ಅವುಗಳನ್ನು ಉಪಜೀವಿಸಿಕೊಂಡು ಅಂದ್ರೆ ಅವುಗಳನ್ನು ಆಶ್ರಯ ಮಾಡಿಕೊಂಡು ನಾನು ಅವುಗಳ ಒಳಗೆ ಇಲ್ಲ. ಐ ಆಮ್ ನಾಟ್ ಇನ್ಸೈಡ್ ದೆಮ್ ಬೈ ಮೇಕಿಂಗ್ ದೆಮ್ ಆಸ್ ಮೈ ಸಪೋರ್ಟಿಂಗ್ ಎಂಟಿಟೀಸ್, ಐ ಆಮ್ ಇನ್ಸೈಡ್ ದೆಮ್ ಆಸ್ ಎ ಮೈಸೆಲ್ಫ್ ಸಪೋರ್ಟಿಂಗ್ ದೆಮ್, ಬಟ್ ನಾಟ್ ಸೀಕಿಂಗ್ ಸಪೋರ್ಟ್ ಫ್ರಮ್ ದೆಮ್ ಅನ್ನುವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಏಚ ಏಚ ಇತಿ ಪೃಥಗುಕ್ತಿ ಸರ್ವೇಷಾಂ ತ್ರಿಗುಣ ವಿಕಾರತ್ವೇ ಅಪಿ ಸತ್ವಾದಿ ಪ್ರಾಚುರ್ಯ ಅಭಿಪ್ರಾಯೇಣ ಇತಿ ಜ್ಞೇಯಂ ಅಂತ ಹೇಳ್ತಾರೆ. ಅಂದ್ರೆ ಏನು ಏಚ ಏಚ ಅಂತೇಳಿ ಪ್ರತ್ಯೇಕವಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸಾತ್ವಿಕ ಗುಣವಾಗಲಿ ರಾಸಗುಣವಾಗಲಿ ತಾಮಸಗುಣವಾಗಲಿ ಅಂತ ಪ್ರತ್ಯೇಕವಾಗಿ ಹೇಳುವುದು ಯಾಕೆ ಅಂದ್ರೆ, ಎಲ್ಲ ಪದಾರ್ಥಗಳು ಆಲ್ ಆಫ್ ದೆಮ್ ಎಂಫಸಿಸ್ ವಿಚೆವರ್ ಇಸ್ ಅಂತ ಹೇಳಿದ್ರೆ ಎಲ್ಲ ಪದಾರ್ಥಗಳು ಕೂಡ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳ ವಿಕಾರಗಳೇ ಆಗಿದ್ದರೂ ಸಹ ಆ ಪದಾರ್ಥಗಳು ಸತ್ವದ ತಮೋ ಗುಣಗಳ ಪ್ರಾಚುರ್ಯವನ್ನು ಪಡೆದು ಇರುವ ಪ್ರಯುಕ್ತ ಅನ್ನುವ ಅಭಿಪ್ರಾಯ. ಅಂದ್ರೆ ಆಲ್ ದ ಎಂಟಿಟೀಸ್ ಇನ್ ದ ವರ್ಲ್ಡ್ ದೇ ಆರ್ ಬಿಲ್ಟ್ ಫ್ರಮ್ ದಿಸ್ ತ್ರೀ ಗುಣಾಸ್, ದಿಸ್ ತ್ರೀ ಗುಣಾಸ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. ಪ್ರಪಂಚದಲ್ಲಿ ಸೃಷ್ಟವಾದ ಸಮಸ್ತ ಪದಾರ್ಥಗಳಲ್ಲಿ ಕೂಡ ಸತ್ವರಜಸ್ತಮೋ ಗುಣಗಳು ಅವು ಮೂಲತಃ ಅವು ಇವೆ ಅನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅದಾದ ಮೇಲೆ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಹೀಗೆ ಎಲ್ಲ ಪದಾರ್ಥಗಳು ಸತ್ವರಜಸ್ತಮೋ ಗುಣಗಳು ಭಗವಂತನ ಅಧೀನದಲ್ಲಿವೆ, ಆದರೆ ಆ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ಪದಾರ್ಥಗಳು ಭಗವಂತನ ಅಧೀನದಲ್ಲಿ ಇದೆಯೋ ಇಲ್ಲವೋ ಇದೆ ಅಂತ ಹೇಳಿದರೆ, ಅವೆಲ್ಲದರೊಳಗೂ ಭಗವಂತ ಇದ್ದಾನೆ ಅಂತ ಹೇಳಿದರೆ, ಮತ್ತೆ ಅವೆಲ್ಲ ಸತ್ವರಜಸ್ತಮೋ ಗುಣಗಳಿಂದ ಪದಾರ್ಥಗಳು ಮಾಡಲ್ಪಟ್ಟಿವೆ, ಹಾಗೆ ಸತ್ವರಜಸ್ತಮೋ ಗುಣಗಳಲ್ಲಿ ಭಗವಂತ ಇದ್ದಾನೆ, ಹಾಗೆ ಅಂದರೆ ಭಗವಂತನು ಕೂಡ ಈ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ಪದಾರ್ಥಗಳ ಒಳಗೂ ಇದ್ದಾನೆ ಅಂತ ಹೇಳಿದರೆ, ಅವನು ಕೂಡ ನಮ್ಮಂತೇನೆ, ನಮಗೆ ಈ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ದೇಹ ನಮಗಿದೆ, ಹಾಗೆ ಭಗವಂತನಿಗೂ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ದೇಹವಿದೆಯೋ ಅನ್ನುವ ಸಂಶಯ ಬಂದು ಅಜ್ಞಾನಿಗಳು ಆ ವಿಧವಾಗಿ ಭಾವನೆ ಮಾಡ್ತಾರೆ, ಭಗವಂತನನ್ನು ಆ ಗುಣಗಳಕ್ಕಿಂತ ಬೇರೆ ಅವನಾಗಿದ್ದಾನೆ ಅನ್ನುವುದನ್ನು ಅವರು ನಿನ್ನ ತಿಳಿಯೋದಿಲ್ಲ. ಅವರು ಭಗವಂತನಿಗೂ ಆ ಗುಣಗಳಿಗೂ ಅಭೇದದ ಚಿಂತನೆಯನ್ನು ಮಾಡ್ತಾರೆ ಅನ್ನುವುದನ್ನು ಇಲ್ಲಿ. ಯಾಕೆಂದ್ರೆ ಅವರು ಪ್ರಕೃತಿ ಗುಣ ವಿಮೋಹಿತರವು, ಅವರು ಭಗವಂತನ ಮಹಿಮೆಯನ್ನು ತಿಳಿತಾ ಇಲ್ಲ ಅನ್ನುವುದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದು ತ್ರಿಭಿ ಗುಣಮಯೈಹಿ ಭಾವೈಹಿ ಏಭಿಹಿ ಸರ್ವಮಿದಂ ಜಗತ್ ಮೋಹಿತಂ ನ ಅಭಿಜಾನಾತಿ ಮಾಂ ಏಭ್ಯ ಪರಂ ಅವ್ಯಯಂ ಅನ್ನೋದು ನೆಕ್ಸ್ಟ್ ಶ್ಲೋಕ ಇದು. ತ್ರಿಭಿರ್ ಗುಣಮಯೈರ್ಭಾವೈರೇಭಿಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ ಅನ್ನುವ ಈ ಶ್ಲೋಕದಲ್ಲಿ ನಮಗೆ ಹೇಗೆ ಈ ಅಜ್ಞಾನಿ ಪ್ರಪಂಚ ಮೋಹಿತವಾಗಿದೆ, ಮೋಹಿತವಾಗಿ ಏನನ್ನು ತಿಳಿತಾ ಇದೆ ಭಗವಂತನನ್ನು ಹೇಗೆ ತಿಳಿತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ಇದು ಬಹಳ ಜನಕ್ಕೆ ಮಿಕ್ಕ ಸಿದ್ಧಾಂತಗಳನ್ನು ಬಹಳ ಜನ ನಮ್ಮಂತೆ ಭಗವಂತನಿಗೆ ಒಂದು ದೇಹ ಇದೆ ರೀ, ಅವತಾರ ಮಾಡಿದಾಗ ಅವನಿಗೊಂದು ದೇಹ ಬರುತ್ತೆ ಅಂತ ಭಾವನೆ ಮಾಡುವವರು ಬಹಳ ಜನ ಇದ್ದಾರೆ. ಸೊ ಆದ್ದರಿಂದ ಈ ಗೀತಾ ಶ್ಲೋಕ ಅದನ್ನು ಸ್ಪಷ್ಟಗೊಳಿಸುತ್ತಾ ಇದೆ. ಸೊ ಹಾಗೆ ಮಾಡಬಾರದು, ಹಾಗೆ ಭಗವಂತನ ಚಿಂತನೆ ಮಾಡಬಾರದು ಅಂತ. ಬಿಕಾಸ್ ಬಹಳ ಮಂದಿ ಬೇರೆ ಸಿದ್ಧಾಂತವರು ಹಾಗೆ ಚಿಂತನೆ ಮಾಡುವುದಿದೆ. ಸೊ ಅದಕ್ಕೆ ಹೇಳ್ತಾರೆ ಸತ್ವದ ತಮೋ ಗುಣಗಳಿಂದ, ಸೊ ತ್ರಿಭಿ ಗುಣಮಯೈಹಿ ಭಾವೈಹಿ ಅಂದರೆ ಸತ್ವರಜ ತಮೋ ಗುಣಗಳಿಂದಲೂ ಅವುಗಳ ಕಾರ್ಯಗಳು ಆದಂತಹ ಈಗ ಕಾರ್ಯ ಕಾರಣ ಭಾವ ಉಪಾದಾನ ಉಪಾದೇಯ ಭಾವವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಆ ಶಬ್ದಗಳಿಗೆ ಮುಂಚೆ ಅನೇಕ ಬಾರಿ ಹೇಳಿದ್ದೀನಿ ಅರ್ಥವನ್ನು, ಮತ್ತು ಒಂದ್ಸಲ ನೆನಪಿಗೆ ತಂದು ಕೊಡ್ತೀನಿ. ಉಪಾದಾನ ಅಂತ ಹೇಳಿದ್ರೆ ಮೆಟೀರಿಯಲ್ ಕಾಸ್ಟ್, ಉಪಾದೇಯ ಆ ಮೆಟೀರಿಯಲ್ ಕಾಸ್ಟ್ನ ಮಾಡಲ್ಪಟ್ಟದ್ದು. ಉದಾಹರಣೆಗೆ ಮಣ್ಣು ಅನ್ನೋದು ಉಪಾದಾನ ಆಗತ್ತೆ, ಮಡಿಕೆ ಉಪಾದೇಯ ಅಂತಾರೆ. ಇನ್ನೊಂದು ಪರಿಭಾಷೆಯಲ್ಲಿ ಹೇಳಬೇಕಂದ್ರೆ ಮಣ್ಣನ್ನು ಕಾರಣ ಇಲ್ಲ ಉಪಾದಾನ ಕಾರಣ ಅಂತಾರೆ, ಕಾರಣ. ಮಡಿಕೆಯನ್ನು ಕಾರ್ಯ ಅಂತ ಹೇಳಿ, ದಟ್ ಈಸ್ ಅನ್ ಔಟ್ಕಮ್, ವಿಕಾರ ರೂಪವಾದದ್ದು ಆ ಮಣ್ಣಿಂದ ಮಡಿಕೆ ಮಾಡಲ್ಪಟ್ಟಿದೆ ಆದ್ದರಿಂದ ಕಾರ್ಯರೂಪವಾದದ್ದು ಇಲ್ಲ ವಿಕಾರ ರೂಪವಾದದ್ದು ಅದಕ್ಕೆ ಮಡಿಕೆ ಅದಕ್ಕೂ ಹಾಗೆ ಕರೀತಾರೆ. ಹೀಗೆ ಕಾರಣ ಕಾರ್ಯ ಅಂತ ಪ್ರಯೋಗ ಮಾಡಿದಾಗ, ಉಪಾದಾನ ಉಪಾದೇಯ ಅಂತ ಪ್ರಯೋಗ ಮಾಡಿದಾಗ ಅವುಗಳನ್ನು ನೆನಪಿಸಿಕೊಳ್ಳಿ. ಈ ಮಣ್ಣಿನ ಸ್ಥಾನದಲ್ಲಿ ಸತ್ವರಜಸ್ತಮೋ ಗುಣಗಳನ್ನು ಇಟ್ಕೊಳ್ಳ್ರಿ, ದೇ ಆರ್ ಇನ್ ದ ಪ್ಲೇಸ್ ಆಫ್ ಮಣ್ಣು. ಮಡಿಕೆಯ ಸ್ಥಾನದಲ್ಲಿ ಈ ಪ್ರಪಂಚ ಜಡ ಪ್ರಪಂಚದಲ್ಲಿರುವ ಸಮಸ್ತ ವಸ್ತುಗಳು, ನಮ್ಮ ದೇಹಗಳು ಎಲ್ಲವೂ, ಆಲ್ ದ ಜಡ ಪ್ರಪಂಚ ಎಲ್ಲವೂ ಕೂಡ ಅದನ್ನು ಮಡಿಕೆಯ ಸ್ಥಾನದಲ್ಲಿ ಇಟ್ಕೊಳ್ರಿ. ಹೇಗೆ ಆದ್ರೆ ಮಣ್ಣಿಂದ ಮಡಿಕೆಯನ್ನು ಮಾಡಿದ್ದಾರೋ ಸತ್ವದ ತಮೋ ಗುಣಗಳಿಂದ ನಮ್ಮ ದೇಹಗಳು ಈ ಜಗತ್ತಿನ ಸಮಸ್ತ, ಯಾಕಂದ್ರೆ ನಮ್ಮ ದೇಹ ಪಂಚಭೂತ ನಿಮಿತ್ತವಾದ ಪಂಚಭೂತಗಳು ಸತ್ವದ ತಮೋ ಗುಣಗಳಿಂದ ಆಗಿದೆ. ಸೊ ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ ಅಂತ ಭಾವನೆ ಮಾಡಿದ್ರೆ ಅದು ನಿಜ, ಆದ್ರೆ ಪಂಚಭೂತಗಳು ಸತ್ವದ ತಮೋ ಗುಣಗಳಿಂದ ಆಗಿದೆ. ಆದ್ದರಿಂದ ಇವೆಂಚುಯಲ್ ಆಗಿ ನಮ್ಮ ದೇಹಗಳು ಸತ್ವದ ತಮೋ ಗುಣ ನಿರ್ಮಿತವೇ ಆಗಿದೆ. ಹೀಗೆ ಎಲ್ಲವೂ ಕೂಡ ಸತ್ವರಜ ತಮೋ ಗುಣಗಳ ವಿಕಾರ ರೂಪವೇ ಆಗಿದೆ ಅನ್ನೋದನ್ನ ಜ್ಞಪ್ತಿಯಲ್ಲಿ ಇಟ್ಕೋಬೇಕು. ಸತ್ವರಜ ತಮೋ ಗುಣಗಳಿಂದಲೂ ಅವುಗಳ ಕಾರ್ಯಗಳಾದಂತಹ ಈ ಪದಾರ್ಥಗಳಿಂದಲೂ ಮೋಹಿತವಾಗಿದೆ ಅಜ್ಞಾನಿ ಜಗತ್ತು. ಯಾಕಂದ್ರೆ ನಮಗೆ ವಾಟ್ ಎವರ್ ವಿ ಸೀ ವಿ ಪರ್ಸೀವ್ ಸತ್ವರಜ ತಮೋ ಗುಣ ನಿರ್ಮಿತವಾದದ್ದು. ಎವ್ರಿಥಿಂಗ್ ಇಸ್ ಮೇಡ್ ಆಫ್ ಫೈವ್ ಎಲಿಮೆಂಟ್ಸ್, ಇಲ್ಲ ಆ ಫೈವ್ ಎಲಿಮೆಂಟ್ಸ್ ಅಗೇನ್ ಆರ್ ಇನ್ ಟರ್ನ್ ಮೇಡ್ ಆಫ್ ತ್ರಿಗುಣಾಸ್. ಸೊ ಎಲ್ಲವೂ ತ್ರಿಗುಣಾತ್ಮಕವಾಗಿದೆ, ತ್ರಿಗುಣಾತ್ಮಕವಾಗದೇ ಇರುವುದು ಯಾವುದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದ್ದರಿಂದ ಭಗವಂತನು ಕೂಡ ತ್ರಿಗುಣಾತ್ಮಕನಾಗಿದ್ದಾನೆ ಅಂತ ಭ್ರಾಂತಿಗೆ ಆಗುವ ಅವಕಾಶವಿದೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ತ್ರಿಭಿ ಗುಣಮಯೈಹಿ ಭಾವೈಹಿ, ಭಾವಗಳಂದ್ರೆ ಪದಾರ್ಥಗಳು, ಅದರಿಂದ ಉದ್ಭವವಾಗಿದ್ದು ಅವು ಏಭಿ ಇವು ಎಲ್ಲದರಿಂದಲೂ ಸರ್ವಂ ಎಲ್ಲವೂ ಇದಂ ಜಗತ್ ಅಂತ ಪ್ರಯೋಗ ಮಾಡಿದ್ದಾರೆ. ಇದಂ ಅನ್ನುವ ಶಬ್ದ ಪ್ರಯೋಗ ಮಾಡುವುದಕ್ಕೆ ಕಾರಣ ಏನು ಅಂತ ವಿವೃತಿಯಲ್ಲಿ ನಾವು ನೋಡ್ತೀವಿ, ಅದನ್ನ ನೋಡೋಣ. ಇದಂ ಜಗತ್ ಅಂದ್ರೆ ಈ ಅಜ್ಞಾನಿ ಜಗತ್ ಅಂತ ಅರ್ಥ, ಮೋಹಿತಂ ಮೋಹಿತವಾಗಿದೆ. ಆದ್ದರಿಂದ ಮಾಂ ನನ್ನನ್ನು ಏಭ್ಯ ಇವೆಲ್ಲದರಿಂದಲೂ ಪರಂ ಶ್ರೇಷ್ಠನಾಗಿದ್ದೀನಿ ಅಂತ ನ ಅಭಿಧಾನಾತಿ ತಿಳಿಯುತ್ತಾ ಇಲ್ಲ, ಆದ್ದರಿಂದ ಅವ್ಯಯಂ ಅಂತಲೂ ತಿಳಿತಾ ಇಲ್ಲ ಪ್ರಪಂಚ ಅಂತೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅದನ್ನು ಹೇಳ್ತಾ ಇದ್ದಾರೆ, ನನು ಅಂತ ಹೇಳಿದ್ರೆ ಪೂರ್ವಪಕ್ಷದ ಅಂದ್ರೆ ಪೂರ್ವಪಕ್ಷ ಅಂದ್ರೆ ನಮ್ಮ ಮನಸ್ಸೇ ಅಂದ್ರೆ ಶಂಕೆ ಮಾಡಿದರೆ, ಇಫ್ ವಿ ರೇಸ್ ಎ ಡೌಟ್, ಏನು ಶಂಕೆ ಮಾಡಿದರೆ, ವಿಜ್ಞಾನ ಉಕ್ತಿ ಉಪಸಂಹಾರ ಪರ ಪೂರ್ವ ಶ್ಲೋಕೆ, ವಿಜ್ಞಾನದ ಮಾತನ್ನು ಹೇಳು ಉಪಸಂಹಾರ ಪರ ಪೂರ್ವ ಶ್ಲೋಕೆ, ಸತ್ವಾದಿ ಗುಣ ನಿಷ್ಪನ್ನಾಂ ಸರ್ವಪದಾರ್ಥಾಂ ಭಗವಾನೇವ ಕಾರಣ ತತ್ ಆಶ್ರಯ ಚ ಇತಿ ಉಕ್ತಂ ತೇನ ಏವ ಗುಣಾತೀತ ಇತಿ ಚ ಉಕ್ತಪ್ರಾಯಂ ತದ್ ಏತದ್ ಅಯುಕ್ತಂ ತಥಾತ್ವೇ ಗುಣಾತೀತತ್ವೇನ ಅಜ್ಞಾಯಮಾನತ್ವಸ್ಯ ಸಗುಣತ್ವೇನ ಜ್ಞಾಯಮಾನತ್ವಸ್ಯ ಚ ತವ ಅಯೋಗಾತ್ ಇತ್ಯತ ಆಹ ತ್ರಿಭಿ ಇತಿ ಅಂತ ಹೇಳ್ತಾರೆ. ಅಂದ್ರೆ ಈ ತ್ರಿಭಿ ಅನ್ನೋ ಶ್ಲೋಕ ಯಾಕೆ ಹೊರಟಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ವಿಜ್ಞಾನ ಸ್ವರೂಪವನ್ನು ಹೇಳುವುದರ ಉಪಸಂಹಾರ ತಾತ್ಪರ್ಯ ಇರುವಂತಹ ಹಿಂದಿನ ಶ್ಲೋಕ, ಮುಂಚಿನ ಶ್ಲೋಕ, ಪ್ರೀವಿಯಸ್ ವರ್ಸ್ ನಾವು ನೋಡಿದ್ದೀವಿ. ಆ ಶ್ಲೋಕದಲ್ಲಿ ಸತ್ವಾದಿ ಗುಣಗಳಿಂದ ಜನ್ಯವಾದಂತಹ ಮಾಡಲ್ಪಟ್ಟಿರುವಂತಹ ಎಲ್ಲ ಪದಾರ್ಥಗಳು ಕೂಡ ಅವುಗಳಿಗೆ ಭಗವಂತನೇ ಕಾರಣನಾಗಿದ್ದಾನೆ ಮತ್ತು ಅವುಗಳಿಗೆ ಆಶ್ರಯನಾಗಿದ್ದಾನೆ. ನತ್ತು ಹಂತೇಶು ತೇಮಯ್ಯ ಅಂತ ಹೇಳಿದ್ದಾನಲ್ವಾ, ಅದಕ್ಕೆ ಅವುಗಳಿಗೆ ಆಶ್ರಯನಾಗಿದ್ದೀನಿ ಅಂತ ಹೇಳಿದ್ದಾನೆ. ಆದ್ದರಿಂದ ಅವನು ಗುಣಾತೀತನಾಗಿದ್ದಾನೆ ಅಂತ ಹೇಳಿದಂತೆ ಆಯಿತು, ಬಿಕಾಸ್ ಹೀ ಇಸ್ ಕಂಟ್ರೋಲಿಂಗ್ ಆಲ್ ದ ಗುಣಾಸ್. ಆದರೆ ಅದು ಇತ್ತವಲ್ಲ, ಹಾಗಿರುವ ಪಕ್ಷದಲ್ಲಿ ಭಗವಂತ ಗುಣಾತೀತ ಅಂತ ತಿಳಿಯಲ್ಪಡದೇ ಇರುವುದು ಹಾಗೂ ಸತ್ವಾದಿ ಗುಣ ಸಹಿತ ಅಂತ ತಿಳಿಯಲ್ಪಡುವುದು, ಅಂದ್ರೆ ಈ ಭ್ರಮಾತ್ಮಕ ಜ್ಞಾನ ಯಾವುದು, ದಿಸ್ ರಾಂಗ್ ನಾಲೆಡ್ಜ್. ಏನು ರಾಂಗ್ ನಾಲೆಡ್ಜ್? ಭಗವಂತ ಗುಣಾತೀತನು, ಶ್ರೀಕೃಷ್ಣ ಗುಣಾತೀತನು ಅಂತ ತಿಳಿಯಲ್ಪಡದೇ ಇರುವುದು ಗುಣಾತೀತತ್ವೇನ ಅಜ್ಞಾಯಮಾನತ್ವಸ್ಯ. ಅದೇ ವಿಧವಾಗಿ ಸಗುಣತ್ವೇನ ನ್ಯಾಯಮಾನತ್ವಸ್ಯ, ಅಂದ್ರೆ ಭಗವಂತ ಸತ್ವಾದಿ ಗುಣ ಸಹಿತನಾಗಿದ್ದಾನೆ ಅಂತ ತಿಳಿತಾ ಇದ್ದಾರೆ ಅಜ್ಞಾನಿ ಪ್ರಪಂಚ. ಇದು ಹೇಗಾಗ್ತಾ ಇದೆ? ಬಿಕಾಸ್ ಹೀ ಇಸ್ ಸುಪೀರಿಯರ್, ಹಿ ಶುಡ್ ನಾಟ್ ಬಿ ಥಾಟ್ ಆಫ್, ಅಂತಹ ರಾಂಗ್ ನಾಲೆಡ್ಜ್ ಬರಬಾರದು. ಯಾಕೆ ಬರ್ತಾ ಇದೆ ಅನ್ನುವ ಆ ಸಂದೇಹಕ್ಕೆ ಸಂಶಯಕ್ಕೆ ಸಮಾಧಾನವಾಗಿ ತ್ರಿಭಿ ಅನ್ನೋ ಶ್ಲೋಕ ಕೊಟ್ಟಿದೆ. ಹೌದಪ್ಪ, ನಿಜ, ಭಗವಂತ ಎಲ್ಲಾದರೂ ನಿಯಾಮಕನಾಗಿದ್ದಾನೆ, ಆದರೆ ನಾವೆಲ್ಲವೂ ಅಜ್ಞಾನಿ ಪ್ರಪಂಚ ಯಾರಿದ್ದಾರೆ, ಅಂದ್ರೆ ಯಾರು ಭಗವಂತನನ್ನು ತ್ರಿಗುಣಾತ್ಮಕ ಅಂತ ಭಾವನೆ ಮಾಡ್ತಾ ಇದ್ದಾರೋ ಆ ಅಜ್ಞಾನಿ ಪ್ರಪಂಚಕ್ಕೆ ಅವರಿಗೆ ಏನು ಪ್ರತ್ಯಕ್ಷ ಗೋಚರವಾಗ್ತಾ ಇಲ್ಲ. ಅವರ ಪ್ರತ್ಯಕ್ಷ ಗೋಚರವಾಗ್ತಾ ಇರೋದು ಎಲ್ಲವೂ ಪ್ರಪಂಚದಲ್ಲಿ ಕಾಣುವ ಪ್ರತಿಯೊಂದು ವಸ್ತುವು ಸತ್ವರಜಸ್ತಮೋ ಗುಣಾತ್ಮಕವಾಗಿದೆ. ಆದ್ದರಿಂದ ಭಗವಂತನ ದೇಹವು ಸತ್ವರಜಸ್ತಮೋ ಗುಣಾತ್ಮಕವೇ ಆಗಿರಬೇಕು ಅಂತ ಭಾವನೆ ಮಾಡ್ತಾರೆ, ಭ್ರಮಕ್ಕೆ ಒಳಗಾಗಿದ್ದಾರೆ. ಕಾರಣ, ದೇ ಆರ್ ನಾಟ್ ಫೈಂಡಿಂಗ್ ಎನಿಥಿಂಗ್ ಎಲ್ಸ್. ಆದ್ದರಿಂದ ಅಂತ ಹೇಳಿ ಈ ಶ್ಲೋಕ ಅದನ್ನು ವಿಸ್ತಾರ ಮಾಡ್ತಾ ಇದೆ. ತ್ರಿತ್ವಂ ಯೋಗ್ಯತೆಯ ಗುಣವಿಶೇಷಣಂ ಸತ್ವ ರಜಸ್ತಮೋರೂಪತಿ ಗುಣಮಯೈ ಗುಣತ್ರಯಾತ್ಮಕೈ ಇತ್ಯರ್ಥ ತಾದಾತ್ಮ್ಯ ಅರ್ಥ ಅಯಂ ಮಯಟ್. ಮಯಟ್ ಅನ್ನುವ ಪ್ರತ್ಯಯ ಏನಂದು ತ್ರಿಗುಣಮಯ, ತ್ರಿಗುಣಮಯ ಮಯ ಅಂತ ಹೇಳಿದರೆ ವಾಟ್ ಡಸ್ ಇಟ್ ಮಯತ್ ಪ್ರತ್ಯಯ ಮೀನ್ ತಾದಾತ್ಮ್ಯ. ತಾದಾತ್ಮ್ಯ ಮೀನ್ಸ್ ಇಟ್ ಇಸ್ ಬಿಲ್ಟ್ ಫ್ರಮ್ ದಟ್, ದ ಬಿಲ್ಡಿಂಗ್, ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್, ಸತ್ವತಮೋ ಗುಣಗಳನ್ನುವ ಬಿಲ್ಡಿಂಗ್ ಬ್ಲಾಕ್ಸ್ ಇಂದ ಬಂದಿರುವಂತಹದ್ದು. ತ್ರಿಗುಣಮಯವಾದದ್ದಂತಹ ಭಾವಗಳು ಅಂದ್ರೆ ಪದಾರ್ಥಗಳು ಏಭಿ ಭಾವೈಹಿ ಪದಾರ್ಥೈಹಿ ಉಪಾದಾನ ಉಪಾದೇಯ ಮಯೋ ಅಭೇದಾತ್. ಮಣ್ಣಿಗೆ ಮಡಿಕೆಗೆ ಬೋತ್ ಸೇಮ್ ಮ್ಯಾಟರ್, ಹಾಗೆ ಉಪಾದಾನ ಉಪಾದೇಯ ಇವು ಎರಡಕ್ಕೂ ಅಭೇದವಿದೆ. ಅಂದರೆ ವಸ್ತುತಃ ಅಭೇದ, ರೂಪದಲ್ಲಿ ಭೇದ ಇದೆ. ಅಫ್ಕೋರ್ಸ್ ಮಣ್ಣು ಬೇರೆ ಮಡಿಕೆ ಬೇರೆ, ಆದರೆ ಮಣ್ಣಿಂದಲೇ ಮಡಿಕೆ ಮಾಡಿದ್ದಾರೆ. ಪದಾರ್ಥ ಮ್ಯಾಟರ್ ಇಸ್ ಸೇಮ್, ಶೇಪ್ಸ್ ಆರ್ ಡಿಫ್ರೆಂಟ್. ಮಣ್ಣು ಒಂದು ಮುದ್ದೆ ತರ ಇರುತ್ತೆ, ಮಡಿಕೆ ಒಂದು ಆಕಾರದಲ್ಲಿದೆ. ಹಾಗೆ ಸತ್ವರಜಸ್ತಮೋ ಗುಣಗಳು ನಮ್ ಕಣ್ಣಿಗೆ ಕಾಣಿಸದೇ ಇರಬಹುದು, ಅದರಿಂದ ನಿರ್ಮಿತವಾದ ಈ ದೇಹಗಳು ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಅವು ಇವು ಬೇರೆ ಅಂತ ಹೇಳದೇ ಇಲ್ಲ, ಅವುಗಳಿಂದಲೇ ಇದು ನಿರ್ಮಿತವಾಗಿದೆ. ಆದರೆ ಉಪಾದಾನ, ಸತ್ವರಜಸ್ತಮೋ ಗುಣಗಳು ಉಪಾದಾನ, ಈ ದೇಹವೆಲ್ಲವೂ ಕೂಡ ಉಪಾದೇಯವಾಗಿದೆ. ಇವು ಎರಡಕ್ಕೂ ಅಭೇದ ಇದೆ. ಅದರಿಂದ ತ್ರಿಗುಣ ತತ್ಕಾರ್ಯ ರೂಪೈ ಏಭಿ ಭಾವೈಹಿ ಪದಾರ್ಥೈಹಿ, ಅಂದ್ರೆ ಈ ತ್ರಿಗುಣ ಕಾರ್ಯವಾದ ಈ ಎಲ್ಲ ಪದಾರ್ಥಗಳಿಂದಲೂ ಕೂಡ ಯದ್ವಾ ಗುಣಮಯೈಹಿ ತ್ರಿಭಿ ಪ್ರಾಗ್ ಉಕ್ತ ರೀತಿಯ ಸಾತ್ವಿಕ ಆದಿ ಭೇದ ಭಿನ್ನೈಹಿ ಏಭಿ ಪ್ರಮಿತೈಹಿ ಭಾವೈಹಿ ಪದಾರ್ಥೈಹಿ ಮೋಹಿತಂ. ಅಂದ್ರೆ ಹೇಳ್ತಾ ಇದ್ದಾರೆ, ಈ ಸತ್ವರಜಸ್ತಮೋ ಗುಣಗಳ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಈ ಸತ್ವರಜಸ್ತಮೋ ಗುಣಗಳು ಯಾವುದಿದೋ ಅವು ಎಲ್ಲದಕ್ಕಿಂತಲೂ ಆ ಪದಾರ್ಥಗಳಿಂದಲೂ ಎಲ್ಲದರಿಂದಲೂ ಕೂಡ ಮೋಹಿತವಾಗಿದೆ, ಅಂದ್ರೆ ಮೋಹಕ್ಕೆ ಒಳಗಾಗಿದೆ. ಅಂತಹ ಮೋಹಿತಂ ಸತ್, ಮೋಹಕ್ಕೆ ಒಳಗಾಗಿರುವಂತಹ ಇದಂ ಜಗತ್, ಇದಂ ಜಗತ್ ಅಂತ ಪ್ರಯೋಗ ಮಾಡಿದರೆ ಸುಮ್ಮನೆ ಜಗತ್ ಅಂತ ಹೇಳಿಲ್ಲ, ಇದಂ ಜಗತ್. ಇದಂ ಅಂತ ಯಾಕೆ ಪ್ರಯೋಗ ಮಾಡಿದರೆ, ಇದಂ ಅಂದ್ರೆ ಇದು ಅಂತ, ಇದಂ ಅಂದ್ರೆ ಇದು, ಇದು ಅಂದ್ರೆ ಯಾವುದು? ಜ್ಞಾನಿ ಭಿನ್ನಂ ಜಗತ್, ಜ್ಞಾನಿಗಳಿಗಂತೆ ಅಂದ್ರೆ ಜ್ಞಾನಿಗಳು ತಿಳಿದಿದ್ದಾರೆ ಭಗವಂತನ ಅವನು ತ್ರಿಗುಣಾತೀತ ಅಂತ ಜ್ಞಾನಿಗಳು ತಿಳಿದಿದ್ದಾರೆ. ಆದರೆ ಜ್ಞಾನಿಗಳಾಗದೇ ಇರುವವರು, ಅಜ್ಞಾನಕ್ಕೊಳಗಾದವರು, ಅವರು ಏಭ್ಯ ಗುಣ ತದ್ವಿಕಾರ ಏಭ್ಯ ಅಂದ್ರೆ ಇವುಗಳಿಂದ, ಇವುಗಳಿಂದ ಅಂದೇನು ಗುಣಗಳು, ಸತ್ವರಜಸ್ತಮೋ ಗುಣಗಳು, ಆ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ಸಮಸ್ತ ಪದಾರ್ಥಗಳಿಂದಲೂ ಏಭ್ಯ ಇವೆಲ್ಲದರಕ್ಕಿಂತಲೂ ಭಗವಂತ ಪರಂ ಶ್ರೇಷ್ಠನಾಗಿದ್ದಾನೆ, ಭಿನ್ನನಾಗಿದ್ದಾನೆ, ವ್ಯತಿರಿಕ್ತಂ. ಅತಯೇವ ಆದ್ದರಿಂದಲೇ ದೇಹತಃ ಅಪಿ ಅವ್ಯಯಂ, ಭಗವಂತನ ದೇಹವೂ ಕೂಡ ದೇಹದ ಸಹಿತವಾಗಿ ಅವ್ಯಯನಾಗಿದ್ದಾನೆ. ಭಗವಂತ ಅವ್ಯಯ, ಭಗವಂತನ ದೇಹವೂ ಅವ್ಯಯ. ಅಂದರೆ ಭಗವಂತನ ದೇಹವು ಕೂಡ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ದೇಹವಲ್ಲ. ಯಾವುದು ಯಾವುದು ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾಗಿದೋ ಅದು ಮತ್ತು ಆ ದೇಹವು ಮತ್ತು ಆ ಗುಣಗಳಲ್ಲಿ ಹೋಗಿ ಸೇರಿಬಿಟ್ರೆ ಆ ದೇಹ ಆಕಾರ ಹುಟ್ಟೋಗುತ್ತೆ, ಅದು ವ್ಯಯವಾಗಿ ಬಿಡುತ್ತೆ. ಅಂತಹ ತ್ರಿಗುಣಾತ್ಮಕವಾದ ದೇಹ ಭಗವಂತನಿಗೆ ಇಲ್ಲ. ಆದ್ದರಿಂದ ದೇಹತಃ ಅಪಿ ಅವ್ಯಯಂ, ಅದರಿಂದಲೂ ನಾನು ಅವ್ಯಯನಾಗಿದ್ದೀನಿ. ಪರಂ ಯಾಕೆ ಶ್ರೇಷ್ಠನಾಗಿರುವುದರಿಂದ, ಪರಂ ವ್ಯತಿರಿಕ್ತಂ ಅತಯೇವ, ಸತ್ವರಜಸ್ತಮೋ ಗುಣಗಳಿಂದ ಮಾಡಲ್ಪಟ್ಟವನ್ ಅಲ್ಲ ನಾನು. ಆ ಕಾರಣದಿಂದ ದೇಹದಿಂದಲೂ ಕೂಡ ಅವ್ಯಯನಾಗಿರುವಂತಹ ಮಾಂ ನನ್ನನ್ನು ನ ಅಭಿಜಾನಾತಿ, ತಿಳಿಯುತ್ತಾ ಇಲ್ಲ. ವಿಪರೀತಂ ಚ ಜಾನಾತಿ, ವಿಪರೀತವಾಗಿ ತಿಳಿತಾ ಇದ್ದಾರೆ. ಯಾರು? ಅಜ್ಞಾನಿ ಪ್ರಪಂಚ, ಜ್ಞಾನಿ ಭಿನ್ನವಾದ ಅಜ್ಞಾನಿ ಪ್ರಪಂಚ. ಇದಂ ಜಗತ್ತು, ಇದಂ ಜಗತ್ತು, ಈ ಜಗತ್ತು ಅಜ್ಞಾನಕ್ಕೆ ಒಳಗಾದ ಜಗತ್ತು. ನಾನು ತ್ರಿಗುಣಗಳಿಗಿಂತ ಉತ್ತಮನಾಗಿ, ಭಿನ್ನನಾಗಿ, ಅವ್ಯಯನಾಗಿ, ಎಲ್ಲ ವಿಧವಾಗುವ ಅವ್ಯಯನಾಗಿ ಇದ್ದೀನಿ ಅಂತ ತಿಳಿತಾ ಇಲ್ಲ. ಅದಕ್ಕೆ ವಿರುದ್ಧವಾಗಿ ತಿಳಿತಾ ಇದೆ. ವಿರುದ್ಧವಾಗಿ ತಿಳಿಯುವುದಂದ್ರೆ ನಾನು ಕೂಡ ಅಂದ್ರೆ ಕೃಷ್ಣ, ನಾನಂದ್ರೆ ಶಿಕ್ಷಣ ಪರಮಾತ್ಮ ಕೂಡ, ದೇವರು ಕೂಡ ಮೂರು ಗುಣಗಳಿಂದ ನಿರ್ಮಿತವಾದ ದೇಹವುಳ್ಳವನಾಗಿದ್ದಾನೆ ಅಂತ ಅಜ್ಞಾನಿ ಪ್ರಪಂಚ ತಿಳಿತಾ ಇದ್ದಾರೆ. ಅದಕ್ಕೆ ಕಾರಣ ಅವರು ಅದರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಈ ತ್ರಿಗುಣಗಳ ಪ್ರಭಾವಕ್ಕೂ, ಆ ತ್ರಿಗುಣ ನಿರ್ಮಿತವಾದ ಪದಾರ್ಥಗಳ ಪ್ರಭಾವಕ್ಕೂ ಒಳಗಾಗಿದ್ದಾರೆ. ಆ ಕಾರಣದಿಂದ ಅವರು ತಿಳಿತಾ ಇಲ್ಲ, ತಪ್ಪು ತಿಳಿತಾ ಇದ್ದಾರೆ, ಸರಿಯಾಗಿ ತಿಳಿತಾ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಅತ್ರ ಏಭಿ ಇತಿ ಸರ್ವ ಪದಾರ್ಥಾನ ಗುಣಮಯತ್ವ ಪ್ರದರ್ಶನಾಯ. ಏಭಿ ಅಂದ್ರೆ ಎಲ್ಲ ಪದಾರ್ಥಗಳು, ಎಲ್ಲ ಜಡ ಪದಾರ್ಥಗಳನ್ನು ಹೇಳಿದಂತೆ ಏಭಿ ಇವೆಲ್ಲದರಿಂದಲೂ ಕೂಡ ಗುಣಮಯತ್ವ ಪ್ರದರ್ಶನಾಯ ಪ್ರಮಿತ ಸರ್ವ ಪರಾಮರ್ಶಿತ್ವಾತ್ ತಸ್ಯ ನಚ ಭಗವದ್ ವಿಷಯಕ ಸಗುಣತ್ವಾದಿ ಮೋಹಸ್ಯ ಕಥಂ ಗುಣಮಯಾತ್ಮಕ ಪದಾರ್ಥ ಕಾರಣಂ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎ ಬಿಹಿ ಅಂತ ಹೇಳಿದ್ರೆ ಎಲ್ಲ ಪದಾರ್ಥಗಳು ಗುಣಮಯವಾಗಿದೆ, ಅಂದ್ರೆ ತ್ರಿಗುಣಗಳಿಂದ, ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾಗಿದೆ. ಆಯ್ತು, ನಮಗೆ ಒಂದು ಆಕ್ಷೇಪ ಬರುತ್ತೆ. ಭಗವಂತ ಸತ್ವಾದಿ ಗುಣಮಯನು ಅನ್ನುವ ಮೋಹಕ್ಕೆ, ಅಂದ್ರೆ ಏನು, ಭಗವಂತ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ಪದಾರ್ಥಗಳು ಹೇಗಿದೋ ಹಾಗೆ ಭಗವಂತನು ಕೂಡ ಸತ್ವರಜಸ್ತಮೋ ಗುಣ ನಿರ್ಮಿತನೂ ಆಗಿದ್ದಾನೆ ಅಂತ ತಿಳಿಯುವಂತಹ ಅಜ್ಞಾನಿ ಪ್ರಪಂಚ ಇದೆ. ಹಾಗಿದ್ದರೆ ಗುಣಮಯವಾದ ಪದಾರ್ಥಗಳಿಂದ ಜಗತ್ತು ಮೋಹಿತವಾಗಿದೆ ಅನ್ನುವ ಮಾತು ಯುಕ್ತ ಆಗತ್ತೆ. ಆದ್ರೆ ಭಗವಂತ ಸತ್ವಾದಿ ಗುಣಮಯ ಅಂತ ಅಲ್ಲ ಅಲ್ವಾ, ಅವನು ಸತ್ವಾದಿ ಗುಣಮಯನಲ್ಲ. ಹಾಗಿರುವಾಗ ಯಾಕೆ ಮೋಹಕ್ಕೊಳಗಾಗಿದ್ದಾರೆ? ಅವನು ಸತ್ವರಜಸ್ತಮೋ ಗುಣಮಯವಾದ ದೇಹವಿಲ್ಲ. ಆದರೆ ಯಾರು ಅಜ್ಞಾನಿಗಳು ತಿಳಿತಾ ಇದ್ದಾರೋ ಅವರು ಇದಕ್ಕೆ ಒಳಗಾಗಿದ್ದಾರೆ, ಅವರು ಈ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಅದಕ್ಕೆ ಸಮಾಧಾನ, ಲೋಕದಲ್ಲಿ ಸತ್ವಾದಿ ಗುಣಾತ್ಮಕವಾದ ದೇಹ ಮೊದಲಾದ ಪದಾರ್ಥಗಳನ್ನು ನೋಡಿ 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 ಈಶ್ವರನ ದೇಹ ಮೊದಲಾದವು ಕೂಡ ದೇಹವಾಗಿರುವುದರಿಂದ ಅವನಿಗೆ ಒಂದು ದೇಹ ಇದೆ. ಆದ್ದರಿಂದ ಅದು ಅವತಾರಗಳನ್ನೆಲ್ಲವನ್ನು ಇನ್ನು ಟಿವಿ ವಿಡಿಯೋಗಳು ನೋಡಿದ ಇನ್ನಾವರಿಗೆ, ಓಹೋ ಅವರು ಭಗವಂತ ಕೂಡ ಹೀಗೆ ಒಂದು ದೇಹವನ್ನು ಪಡೆದು ಬಂದಿರ್ತಾನೆ ಅನ್ನುವ ಭಾವನೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಆ ಕಾರಣದಿಂದ ಅವನು ಕೂಡ ಒಂದು ಗುಣಮಯವಾದ ದೇಹ ಇದ್ದಾನೆ ಅಂತ ಮೋಹಗೊಂಡಿದೆ ಪ್ರಪಂಚ ಅಂತ ಹೇಳಿ ಆ ತಾತ್ಪರ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಜ್ಞಾನಿಗಳು ಭಗವಂತನನ್ನು ಯಥಾವತ್ತಾಗಿ ತಿಳಿಯಿದ್ದಾರಾದ್ದರಿಂದ ಅವರನ್ನು ಎಕ್ಸ್ಕ್ಲೂಡ್ ಮಾಡೋದಕ್ಕಾಗಿ ಇದಂ ಅನ್ನುವ ವಿಶೇಷಣ ಇಟ್ಟು, ಇದಂ ಜಗತ್ತು, ಈ ಅಜ್ಞಾನಿ ಜಗತ್ತು ಯಾರಿದ್ದು ಅಜ್ಞ ಜನರು ಅವರು ಮಾತ್ರ ಭಗವಂತನು ಗುಣಾತೀತ ಅಂತ ತಿಳಿಯುವುದಕ್ಕೆ ಒಂದು ಸಾಧನಗಳಿಲ್ಲ ಅವರಿಗೆ. ದೇರ್ ಇಸ್ ನೋ ಸ್ಕೋಪ್. ಭಗವಂತ ಅಪ್ರಾಕೃತ ಅಂದ್ರೆ ಕೇವಲ ಅದು ನಮ್ಮ ಊಹಕ್ಕೆ ಸಿಲುಕದೇ ಇರುವಂತಹದ್ದು, ಕೇವಲ ಶಾಸ್ತ್ರಗಳಿಂದಲೇ ನಾವು ತಿಳಿಯಬಹುದಾದ್ದು. ದೇರ್ ಇಸ್ ನೋ ಸಮಥಿಂಗ್ ದಟ್ ನಮ್ಮ ಅಪ್ರಾಕೃತ ದೃಷ್ಟಿಯಿಂದ ನಾವು ಇನ್ನೊಂದು ಅಪ್ರಾಕೃತ ಪದಾರ್ಥವನ್ನು ನೋಡಲಿಕ್ಕೆ ಅವಕಾಶವಿಲ್ಲ. ಅಪರೋಕ್ಷ ಜ್ಞಾನಿಗಳಿಗೆ ಅವಕಾಶವಿದೆ. ಪರೋಕ್ಷ ಜ್ಞಾನಿಗಳು ಯಾರು ಶಾಸ್ತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೋ ಅವರಿಗೂ ಅವಕಾಶವಿದೆ. ಶಾಸ್ತ್ರಗಳನ್ನು ತಪ್ಪು ತಿಳಿಯುವವರಿಗೆ ಆ ಅವಕಾಶವೇ ಇಲ್ಲ. ಆದ್ದರಿಂದ ಭಗವಂತನ ದೇಹ ಕೂಡ ಸಗುಣವೇ ಆಗಿದೆ, ಸಗುಣ ದೇಹವಾಗಿದೆ ಅನ್ನುವ ಆ ಅನುಮಾನ, ಆ ತರ್ಕ, ಆ ವಿಧವಾದ ಯೋಚನೆ ಅವರಿಗೆ ಬಂದು ಭಗವಂತ ಕೂಡ ಸತ್ವಾದಿ ಗುಣಮಯನು, ಸತ್ವದಸ್ತಮೋ ಗುಣಮಯನಾಗಿದ್ದಾನೆ ಅನ್ನುವ ವಿಪರೀತ ಜ್ಞಾನಕ್ಕೆ ಒಳಗಾಗಿದ್ದಾರೆ ಅನ್ನುವುದನ್ನು ಇಲ್ಲಿ ಅದನ್ನೇ ಹೇಳಿದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ನಚ ಭಗವದ್ವಿಷಯಕ ಸಗುಣತ್ವಾದಿ ಮೋಹಸ್ಯ ಕಥಂ ಗುಣಮಯಾತ್ಮಕ ಪದಾರ್ಥ ಕಾರಣಂ ಏನ ಗುಣಮಯೈ ಭಾವೈ ಮೋಹಿತಂ ಇತಿ ಯುಕ್ತಿ ಯುಕ್ತ ಸ್ಯಾದಿತಿ ಶಂಕ್ಯಂ ಲೋಕೆ ಗುಣಮಯ ದೇಹಾದಿಕಂ ದೃಷ್ಟ್ವಾ ಈಶ್ವರ ದೇಹಾದಿ ಅಪಿ ಏತಾದೃಶ ದೇಹತ್ವಾದಿತಿ ಹೇತುನಾ ಗುಣಮಯಮಿತಿ ಮೋಹಿತಮಿತಿ ತಾತ್ಪರ್ಯಾತ್ ಜ್ಞಾನಿನಃ ಯಥಾವತ್ತಯ ಜಾನಂತಿ ಇತಿ, ಜ್ಞಾನಿಗಳು ಸರಿಯಾಗಿ ತಿಳಿದಿದ್ದಾರೆ. ಆದ್ದರಿಂದ ತದ್ವ್ಯಾವೃತ್ತ್ಯರ್ಥಂ ಇದಂ ಇತಿ ಜಗದ್ವಿಶೇಷಣಂ, ಇದಂ ಅಂತ ಜಗತ್ತಾಗಿ ಅವರನ್ನು ಬೇರ್ಪಡಿಸಿದ್ದಾರೆ. ಉಪಾಯ ಅಭಾವಾತ್ ಅಗ್ನಜನಸ್ಯ ಗುಣಾತೀತತ್ವೇನ ಭಗವತಃ ಅನುಪಲಂಬ ದೇಹಾದಿತ್ವ ಅನುಮಾನ ಆಭಾಸೇನ, ಆಭಾಸ ಜ್ಞಾನ ಉಂಟಾಗಿದೆ ಅವರು ತಪ್ಪು ತಿಳುವಳಿಕೆ ಬಂದಿದೆ. ಸಗುಣತೆಯ ವಿಪರೀತ ಉಪಲಂಬ ಚ ಇತ್ಯುಕ್ತಂ ಭವತಿ ಅಂತ ಹೇಳಿ ಅದಕ್ಕೆ ಕಾರಣವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತಪ್ಪು ತಿಳುವಳಿಕೆ ಬರುವುದಕ್ಕೆ ಕಾರಣ ಅವರಿಗೆ ಸರಿಯಾದ ಸಾಧನೆಗಳಿಲ್ಲ, ಶಾಸ್ತ್ರದ ಸಾಧನೆಯಿಂದನೇ ಅವು ತಿಳಿಯಬೇಕು, ಶಾಸ್ತ್ರದ ಸರಿಯಾದ ತಿಳುವಳಿಕೆ ಇಲ್ಲ. ಆದ್ದರಿಂದ ತಪ್ಪು ತಿಳುವಳಿಕೆ ಅವರೆಲ್ಲರೂ ಒಳಗಾಗಿದ್ದಾರೆ ಅನ್ನುವುದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಾದ ಮೇಲೆ ನಾವು 14ನೇ ಶ್ಲೋಕ ಅವುಗಳೆಲ್ಲವೂ ನೆಕ್ಸ್ಟ್ ಕ್ಲಾಸ್ನಲ್ಲಿ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ 13, 14, 15 ಶ್ಲೋಕಗಳನ್ನು ನಾವು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದ್ರಿಯ ಬುದ್ಧಿಯಾತ್ಮನ ವಾ ಅನಸು ಸ್ವಭಾವ ಕರೋಮಿ ವಿದ್ಯುತ್ ಸಕಲಂ ಪರಸ್ಮೈ ಶಿವನ್ ನಾರಾಯಣ ಶಿಕ್ಷಣಾರ್ಪಣ.